यदिदं तव भक्तानाम् अस्माकं निरुधरे हरे सदा सुकार्यं कारयति प्रलयकायि तत्रप हरिकथामृतसार गुरुगण करुणविन्दा पण्डितेः परम भगवत् भक्तरिदनादरदि केळुवुदु ಆದರದಿ ಕೇಳುವುದು. ನಾವು ಇವಾಗ ಮಾತೃಕಾ ಸಂಧಿಯಲ್ಲಿ 9ನೇ ಪದ್ಯ 10ನೇ ಪದ್ಯ 11ನೇ ಪದ್ಯ ಇದು ಕಣ್ಣಲ್ಲಿರುವಂತಹ ರೂಪಗಳ ಬಗ್ಗೆ ಅಲ್ಲಿ ಆದಾನ ಪ್ರತ್ಯಾದಾನ ಈ ತರ ಯಾರ್ಯಾರಿದ್ದಾರೆ ನಮ್ಮ ಕಣ್ಣಲ್ಲಿ ಅಂತ ಅದು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಇನ್ನೊಂದು ಶಬ್ದನೂ ಬಂತು 9ನೇ ಪದ್ಯದಲ್ಲಿ ಅಂಬಕದಿ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಅಂತ ಬಂತು. ಪ್ರದ್ಯುಮ್ನ ಅಂತ ಬಂದಾಗ ನಾವು ನೋಡಿದ್ವಿ ಪ್ರದ್ಯುಮ್ನ ಮಾತ್ರ ಇಲ್ಲ, ಅನೇಕ ರೂಪದಿಂದ ಇಲ್ಲಿದ್ದಾನೆ. ಮಾನಸ ಸ್ಮೃತಿಯನ್ನ ಇಟ್ಟುಕೊಂಡು ಅನೇಕ ರೂಪಗಳು ಅದು ನೋಡಿದ್ವಿ, ಏನೇನೆಲ್ಲ ರೂಪಗಳೆಲ್ಲ ಕೇಳಿದ್ದಾರೆ ಅಂತ ನೋಡ್ತಾ ಬಂದಿವಿ. ಅಲ್ಲಿ ಹೇಳುವಾಗ ಅಲ್ಲಿ ಒಂದು ಸಂದೇಹ ಬರಬಹುದು, ಅದು ಯಾಕೆ ಪ್ರದ್ಯುಮ್ನ ಅಂಬಕದಿ ಪ್ರದ್ಯುಮ್ನ ಅಂತ ಹಾಕಿದ್ದಾನೆ ಅಂಬೋದಕ್ಕೆ ಅಲ್ಲಿ ಒಂದು ಪ್ರದ್ಯುಮ್ನ ಯಾಕೆ ಕೊಟ್ಟಿದ್ದಾನೆ, ಸಂಕಷ್ಣ ಎಲ್ಲ ಬರಬೇಕು ಎಂಬ ಸಂದೇಹನೂ ಬರುತ್ತೆ. ಯಾಕಂದ್ರೆ ಹಿಂದೆ ನಾವು ಏನು ಪಂಚತನ್ಮಾತ್ರ ಸಂಧಿ ನೋಡಿದಾಗೆ ಅಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಅಲ್ಲಿ ಬರುತ್ತೆ ಸುರುಚಿ ಸರ್ವರೀತ ಎನಿಸಿ ಸಂಕರ್ಷಣ ಪ್ರದ್ಯುಮ್ನ ಅಂತ ಹೇಳುವಾಗ ಅಲ್ಲಿ ಸುರುಚಿ ಎಂಬ ಸೂರ್ಯನಲ್ಲಿ ಇರುವಂತ ರೂಪ ಸಂಕರ್ಷಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಹೇಳ್ತಾರೆ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಆಮೇಲೆ ವಿಶ್ವ ಯಾವ ರೂಪ ಕಣ್ಣಲ್ಲಿ ಯಾವ ರೂಪ ದೇವರ ರೂಪ ಯಾವುದು ಅಂತ ಒಂದು ಹರಿಕಥಾಮೃತ ಸಾರ ಕ್ವಿಕ್ ಕಾಂಟೆಕ್ಸ್ ಅಂತ ಮಾಡ್ತಾರೆ. ಅಲ್ಲಿ ಒಂದು ಕ್ವಿಕ್ ತರ ಬಂದ್ರ ಕಣ್ಣಲ್ಲಿ ಇರುವಂತ ರೂಪ ಯಾವ್ದು ಅಂತ ಕೇಳಿದ್ರೆ ಯಾವ ರೂಪ ಅಂತ ಹೇಳೋದು ಕ್ವಿಕ್ ತುಂಬಾ ಕಷ್ಟ ಆಗ್ಬಿಡತ್ತೆ ಹರಿಕಾಂತಾರ ಕ್ವಿಕ್ಗಳು ಮಾಡ್ತಾರ ಹೊತ್ತು. ಆದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಏನು ಅಂದ್ರೆ ನಮ್ಮ ಲಿಮಿಟೇಷನ್ಸ್ ಯಾವುದು ಅಂದ್ರೆ ನಮ್ಮ ದೇವರ ಮನೆ ನಮ್ಮ ಪೂಜೆ ಮಾಡಿದಾಗ ದೇವರು ಅಂದ್ರೆ ಸ್ಟ್ಯಾಂಡರ್ಡ್ ಇವತ್ತು ಮಾಡಿದ ಇದೇ ಕೃಷ್ಣ ನಾಳೆನ ಇದೇ ಕೃಷ್ಣ ಒಂದೇ ಕೃಷ್ಣನ ನೋಡೋ ಶಕ್ತಿ ಮಾತ್ರ ನಮ್ಗೆ ಇದೆ. ನಮ್ಮ ಧ್ಯಾನದಲ್ಲಿ ಒಂದು ರೂಪ ತಗೊಂಡು ಅದನ್ನ ಚಿಂತನೆ ಮಾಡೋ ಶಕ್ತಿ ಅಷ್ಟೇ ನಮ್ಗೆ ಇದೆ. ಬಟ್ ದೇವರು ಒಂದೊಂದು ಅನಂತ ರೂಪವನ್ನು ಇಟ್ಟುಕೊಂಡು ಒಂದೊಂದು ರೂಪದಿಂದ ಒಂದೊಂದು ಕ್ರಿಯೆಯನ್ನ ಮಾಡುತ್ತಾರೆ. ಆ ದೇವರು ಮಾಡುವಂತ ಕ್ರಿಯೆಯನ್ನ ನೋಡಿ ಅವರಂತೆ ದೇವರೇ ಮಾಡಿ ಮಾಡಿಸ್ತಾನೆ ಅಂತ ಮಾಡುವ ಕೆಪಾಸಿಟಿ ದೇವತೆಗಳಿಗೆ ಇದೆ. ಆದ ಕಾರಣದಿಂದ ಇಲ್ಲಿ ಒಂದು ಮಾನಸ ಸ್ಥಿತಿಯಲ್ಲಿ ಹೇಳಿದಾಗ ಅವ್ರು ನಾಲ್ಕೈದು ರೂಪಗಳನ್ನ ಕೊಟ್ಟರು. ಕಣ್ಣು ಅಂತ ಬಂದಾಗ ಇಲ್ಲಿ ಪ್ರದ್ಯುಮ್ನ ಮಾತ್ರ ಇಲ್ಲ, ಇನ್ನೂ ಸ್ವಲ್ಪ ರೂಪಗಳನ್ನ ತಕೊಳ್ಳಿ ಅಂತ ನಾವು ನೋಡ್ತಾ ಬರ್ತೀವಿ. ಅತಿಷ್ಠ ಅಂತ ಒಂದು ಅತಿಷ್ಠ ಅಂತ ಒಂದು ಕೊಟ್ರು, ಆಮೇಲೆ ಅಜ ಅಂತ ಕೊಟ್ರು, ಕಪಿಲ ಅಂತ ಕೊಟ್ರು, ಆಮೇಲೆ ಇಂದ್ರ ಈಶಾ ಅಂತ ಆ ಒಂದು ಮಾತುಕಾನ್ಯಾಸ ಮಾಡ್ಕೊಡುವಾಗ ಹೇಳುವಂತ ರೂಪಗಳು ಇಂದ್ರ ಈಶಾ ಅಂತ ಕೊಟ್ರು. ಆಮೇಲೆ ಚಮನಗಳು ರಾಜು ಬಂದಾಗ ಅಲ್ಲಿ ಇರುವಂತ ಅಕ್ಷರ ಅಂತ ಇಟ್ಕೊಂಡು ಅಜ ಆನಂದ ಅಂತ ಅರ್ಧಧರ್ಮ ಆ ರೂಪಗಳನ್ನು ಕೊಟ್ಟು. ಸೊ ಅಂದ್ರೆ ಕಣ್ಣಲ್ಲಿ ಇದನ್ನು ನೋಡಿದಾಗ ಒಂದು ನಿಟ್ಟಿನಲ್ಲಿ ನಮ್ಗೆ ಅನ್ಸುತ್ತೆ ಇಲ್ಲಿ ಕಣ್ಣು ಅಂತ ಬಂದಾಗ ಈ ಒಂದು ಮಾತೃಕಾ ಸಂಧಿಯಲ್ಲಿ ಈ ಕಣ್ಣು ಅಂತ ಬರುವಾಗ ಒಂದು ರೂಪ ಮಾತ್ರ ಇಲ್ಲ, ಆ ಕಣ್ಣು ಒಂದಲ್ಲೇ ಎಷ್ಟು ರೂಪಗಳನ್ನ ಅವನು ವ್ಯಕ್ತ ಮಾಡ್ತಾ ಇದ್ದಾನೆ. ಅಂದ್ರೆ ಜ್ಞಾನಿಗಳಿಗೆ ಜ್ಞಾನಿಗಳು ಋಷಿಗಳು ಏಳು ಜ್ಞಾನಿಗಳನ್ನ ಏಳು ತತ್ವಾಭಿಮಾನಿ ದೇವತೆಗಳನ್ನ ಏಳು ಪ್ರಾಣ ಹೆಸರಿಂದ ಇರುವಂತ ಆ ಪ್ರಾಣದೇವರ ಅಧೀನವಾಗಿರುವಂತ ಇಂದ್ರಿಯಾಭಿಮಾನಿ ದೇವತೆಗಳು ಎಷ್ಟೆಷ್ಟು ರೂಪದಿಂದ ಅವರನ್ನ ನೋಡ್ತಾ ಇದ್ದಾರೆ ಎಂಬುದನ್ನೇ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ನಮ್ಗೆ ಡೌಟ್ ಬಂದಾಗ ಸುರುಚಿ ಸಾರ್ವಜನಿಕರ ಹೇಳಿ ಸಂಕರ್ಷಣ ಪ್ರತಿಮ್ನ ಅಂತ ಹೇಳಿ ಸೂರ್ಯನಲ್ಲಿ ಸುರುಚಿ ಎಂಬ ಹೆಸರಿನಿಂದ ಇದ್ದಾನೆ ದೇವರು. ಆ ಸುರುಚಿ ಅಂತ ಆ ಸೂರ್ಯನಿಗೇನು ಹೆಸರಾಗುತ್ತೆ. ಅಲ್ಲಿ ಇರುವನು ಸಂಕರ್ಷಣ ಅಂತ ಹೇಳಿದ್ದಾರಲ್ಲ ಅಂದ್ರೆ ಅದು ಇಟ್ಕೋಬಹುದು. ಯಾಕೆ ಅಂದ್ರೆ ಅಲ್ಲಿ ಅವರು ನೋಡುವಂತ ಆ ಸೂರ್ಯ ಹೊರಗೆ ಇರುವಂತ ಆ ಸೂರ್ಯ ತಾನು ಆ ರೂಪವನ್ನ ಸ್ಮರಣೆ ಮಾಡುತ್ತಾ ಆ ಕಿರಣಗಳನ್ನ ಹೊರಗೆ ಹಾಕ್ತಾನಂತ. ಋಚ ರವಿ ಇದೆಲ್ಲ ಹೇಳುವಾಗ ಅದು ಕಿರಣಗಳಲ್ಲಿ ಕಿರಣಗಳು ಅನಂತ ಸಾವಿರ ಕಿರಣಗಳು ಅಂತ ಹೇಳ್ತಾರೆ. ಈ ಸಾವಿರ ಕಿರಣಗಳಲ್ಲಿ ಏನೇ ಸೂರ್ಯ ಕಿರಣಗಳ ಚಂದ್ರ ಕಿರಣಗಳು ಅದು ಬೆಳಕನ್ನ ಕೊಡುತ್ತೆ. ಸೊ ಆ ಬೆಳಕನ್ನ ಕೊಟ್ಟು ಆ ಕತ್ತಲೆಯನ್ನ ತೆಗೆಯುವಂತ ಆ ಶಕ್ತಿಯನ್ನ ಆ ಒಂದು ಚಿಂತನೆ ಅದು ನೋಡ್ತಾನ ಸೂರ್ಯ ಅದನ್ನ ನೋಡ್ತಾನೆ ಆ ರೂಪವನ್ನ ನೋಡ್ತಾನೆ. ಸೊ ಅಲ್ಲಿ ದೇವರು ಅವನಿಗೆ ಸಂಕಷ್ಟ ರೂಪದಿಂದ ದರ್ಶನ ಕೊಟ್ಟರು, ಸಂಕಷ್ಟ ರೂಪದಾಗಿರ್ತೋ ಆ ದರ್ಶನ ಅವ್ನು ಮಾಡ್ಕೊಂಡಿದ್ದ. ಸೊ ಆ ಆಸ್ಪೆಕ್ಟ್ ಹೇಳುವಾಗ ಅಲ್ಲಿ ಸಂಕಷ್ಟ ಅನ್ಸುತ್ತ. ಇನ್ನೊಂದು ಹೇಳುವಾಗ ಇನ್ನೊಂದು ಅಲ್ಲಿ ಪ್ರದ್ಯುಮ್ನ ಅಂಶವಾಗಿ ನಾವು ನೋಡಿದ್ದೀವಿ. ಪ್ರದ್ಯುಮ್ನ ಯಾಕೆ ಹೇಳ್ತಾನೆ ಅಂದ್ರೆ ಒಂದು ಆನ್ಸರ್ ಏನ್ ಕೊಟ್ಟಿವಿ ಅಂದ್ರೆ ಇಲ್ಲ ಸ್ವರೂಪ ಕಣ್ಣಲ್ಲಿ ಕಣ್ಣಾಗಿ ಇದ್ದು ಆ ಮೋಕ್ಷದಲ್ಲಿ ಇಲ್ಲಿ ಮಾತ್ರ ಇಲ್ಲ ಆ ಮೋಕ್ಷದಲ್ಲಿ ನಮ್ಗೆ ಎಲ್ಲವೂ ಚೆಂದಾಗಿ ಕಾಣುವಂತ ಶಕ್ತಿಯನ್ನ ಅಲ್ಲಿ ಪ್ರದ್ಯುಮ್ನ ರೂಪದಿಂದ ದೇವರು ಅದನ್ನು ಹಿಡ್ಕೊಂಡಿದ್ದ. ಕಣ್ಣಿನ ವಿಶೇಷ ನೋಡುವಿಕೆ ಎಂಬ ಸರಿಯಾದ ರೀತಿಯಿಂದ ನೋಡುವಿಕೆ ಎಂಬುದನ್ನ ಮಾಡ್ಲಿಕ್ಕೆ ಅಲ್ಲಿ ಪ್ರದ್ಯುಮ್ನ ಅಲ್ಲಿ ಇದ್ದಾನೆ. ಸೊ ಇಲ್ಲಿ ಮಾತ್ರ ಅಲ್ಲ ಅಲ್ಲಿನೂ ಎಂಬುದನ್ನು ಸೂಚನೆ ಮಾಡುತ್ತೆ ಈ ಪ್ರದ್ಯುಮ್ನ ಅಂತ. ಆ ಸ್ವರೂಪದಲ್ಲಿ ಇರುವಂತ ಕಣ್ಣಲ್ಲಿ ಇರುವಂತ ರೂಪ ಅಂತ ಆ ಪ್ರದ್ಯುಮ್ನವನ್ನ ತಂದಿತ್ತು. ಸೊ ಈ ಪ್ರದ್ಯುಮ್ನ ಎಂಬುದು ಇಲ್ಲಿ ಮಾತ್ರ ಇಲ್ಲ ಕಣ್ಣಲ್ಲಿ ಇರುವಂತ ಅಲ್ಲಿ ಬರುವಂತ ನಾಡಿಗಳು ಏನೇನು ನಾಡಿಗಳಿಗೆ ಏನೇನು ಸೆನ್ಸರ್ಸ್ ಇರುತ್ತೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲದಕ್ಕೇನೋ ಪ್ರದ್ಯುಮ್ನ ಎಂಬುದು ನಮ್ಗೆ ವಿಷ್ಣು ಸಹಸ್ರನಾಮದ ಹೆಸರು ಆಗತ್ತೆ ಈ ಪ್ರದ್ಯುಮ್ನ ಅಂತ ಹೇಳುವಾಗ. ಈ ಪ್ರದ್ಯುಮ್ನ ಎಂಬ ಒಂದು ಶಬ್ದಕ್ಕೆ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಅರ್ಥ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ಪ್ರದ್ಯುಮ್ನ ಅಂತ ಬಳಸಿದ್ದಾರೆ. ಸಂಕಷ್ಟಕ್ಕೆ ಏನಾಯಿತು, ಸಂಕಷ್ಟ ಒಂದು ಸುತ್ತಿ ಹೇಳಿದ್ದೀವಿ, ಆ ಕಾರಣದಿಂದ ನೀವು ಸಂಕಷ್ಟವನ್ನ ಹಿಂದೆ ಚಾಪ್ಟರ್ ಹೇಳಿದ್ದು ಇವಾಗ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ದಾಸರು ನಿಂತ್ಕೊಂಡು ದಾಸರು ಅಂತಾರೆ. ಆ ಸಂಕಷ್ಟ ಹೇಳಾಯ್ತು ನಿಮ್ಗೆ, ಸಂಕಷ್ಟ ಹೇಳಿಟ್ಟುಕೊಳ್ಳಿ. ಇಲ್ಲಿ ವಿಶೇಷವಾಗಿ ಪ್ರದ್ಯುಮ್ನ ತಂದುಕೊಳ್ಳಿ. ಪ್ರದ್ಯುಮ್ನ ಯಾಕೆ ಬರ್ತಾನಂದ್ರೆ ಕಣ್ಣಿನಿಂದ ನೀವು ಇವಾಗ ಇಲ್ಲಿ ಬೇಕಾದ ನಮ್ಗೆ ಅಂಶ ಏನು ಅಂದ್ರೆ ಇಲ್ಲಿ ಅನ್ನ ಅಂತ ಹೇಳಿದಾರಲ್ಲ ಅನ್ನ ಅಂತ ನಾವು ಆ ಗುಣರೂಪ ಅಂಬತ್ತದೆ ಪ್ರದ್ಯುಮ್ನ ಗುಣರೂಪ ಅಂಬರಣಿ ತಾಣ ಇಟ್ಕೊಂಡು ವರ್ಷ ರೂಪದಲ್ಲಿ ಅದು ಹೇಳುವಾಗ ಇದಕ್ಕೆ ಫಲ ಹೇಳುವಾಗೆ ಅನ್ನಕ್ಕೆ ಶಾಸ್ತ್ರಗಳು ಶತ್ರುಗಳು ಏಳು ಶತ್ರುಗಳು ಇವ್ರಿಗೆ ಹೋಗ್ತಾರ ಅಂಬುದು ಒಂದಾದ್ರೆ ಇನ್ನೊಂದು ಒಂದು ನಮಗೆ ಅನ್ನ ಸಿಕ್ಕತ್ತ ವಿಷಯವನ್ನು ಹೇಳ್ತಾರೆ. ಫಲವನ್ನ ಉಪನಿಷತ್ತುಗಳಲ್ಲಿ ಇದಕ್ಕೆ ಹೇಳ್ತಾರೆ, ಫಲಗಳನ್ನು ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅದಕ್ಕೆ ಉಪನಿಷತ್ ಶಿಶುಬ್ರಾಹ್ಮ ನೋಡ್ತಾ ಬಂದ್ವಿ. ಇಲ್ಲಿ ಆ ಪ್ರದ್ಯುಮ್ನ ಎಂಬುದು ನಮಗೆ ಇನ್ನೂ ಒಂದು ಹಿಂದೆ ಹೋದ್ರೆ ಆ ಭೋಜನ ಸುಂದಿಯಲ್ಲಿ ಅಲ್ಲಿ ಪ್ರದ್ಯುಮ್ನ ಎಂಬುದು ಅಲ್ಲಿ ಹೊಕ್ಕು ಮಾತ್ರ ಹೇಳಿದ್ರು. ಊಟ ಯಾರು ಹೊಕ್ಕು ಇದ್ದಾನೋ ಹೊಕ್ಕರ ಒಳಗೆ ಪ್ರದ್ಯುಮ್ನ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಕಣ್ಣಲ್ಲಿ ಹೇಳುವಾಗ ಎಲ್ಲಾ ಇಂದ್ರಿಯಗಳು ಆ ಒಂದು ಆ ಅನ್ನವನ್ನ ಹೊಕ್ಕೃತ್ವ ಅಂದ್ರೆ ಆ ಉಳುವಿಕೆ ಎಂಬುವ ಒಂದು ಶಕ್ತಿಯನ್ನ ಕೊಡುವನು ಪ್ರದ್ಯುಮ್ನ. ಏನಿಲ್ಲಿ ವಿಶೇಷ ಉಳುವಿಕೆ ಅಂದ್ರೆ ಆಯಾ ಕಣ್ಣು ಹೊರಗಿನ ವಸ್ತು ಅಲ್ಲ, ಒಳಗಿನ ವಸ್ತುವನ್ನು ನೋಡ್ಲಕ್ಕೆ ಆ ಒಂದು ಅನ್ನ ಅದನ್ನ ದೇವರು ಎಂಬ ಕಾನ್ಸೆಪ್ಟ್ ತರಬೇಕು ಎಂಬುದಕ್ಕೆ ಪ್ರದ್ಯುಮ್ನ ಅಂತದ್ದು ಹೊಕ್ಕು ಶಕ್ತಿ ಇಲ್ಲಿ ಹೇಳ್ತಾರೆ. ಅದು ಮಾತ್ರ ಇಲ್ಲ ಕಾಮನಲ್ಲಿ ಅಂದ್ರೆ ಇಂದ್ರ ಕಾಮರಲ್ಲಿ ಇರುವಂತ ಆ ಒಂದು ಕಾಮನಲ್ಲಿ ಇರುವಂತ ಸೌಂದರ್ಯ ಆ ಸೌಂದರ್ಯ ಇವನಿಂದ ಪ್ರದ್ಯುಮ್ನಿಂದ ಬರುತ್ತೆ. ಸೊ ಅದಕ್ಕೇನು ಪ್ರದ್ಯುಮ್ನ ಅಂತಾರೆ. ಮೂಲತಃ ಪ್ರದ್ಯುಮ್ನ ಎಂಬ ಶಬ್ದದಿಂದ ದ್ಯುತಿ ಸ್ವರೂಪ ದ್ಯುತಿ ಅಂದ್ರೆ ಪ್ರಕಾಶ ಸ್ವರೂಪನಾಗಿದ್ದಾನೆ. ಯಾವ್ಯಾವ ಪ್ರಕಾಶ ಅಂತ ಹೇಳ್ತಾರಲ್ಲಿ ಅವನು ಯಾವುದನ್ನ ಕೊಡ್ತಾನಂದ್ರೆ ಜ್ಞಾನವನ್ನ ಕೊಡುವಂತವನು ಪ್ರದ್ಯುಮ್ನ. ಮತ್ತು ಭಿನ್ನ ಎಂಬ ಶಬ್ದಕ್ಕೆ ಪ್ರಕೃಷ್ಟವಾದ ಜ್ಞಾನ ಅಂದ್ರೆ ಲೌಕಿಕ ಜ್ಞಾನ ಮಾತ್ರ ಅಲ್ಲ, ನಾವು ಕೇಳುವ ಜ್ಞಾನ ಮಾತ್ರ ಅಲ್ಲ, ಕೇಳುವ ಮೂಲಕವಾಗಿ ಭಗವಂತನ ಅದು ಕೊನೆಯಲ್ಲಿ ಭಗವಂತನ ನೋಡುವುದು ಅಂಬೋ ಜ್ಞಾನ ಬರಬೇಕು ನಮ್ಮ ಒಳಗೆ ಒಳಗೆಂದ ಬರಬೇಕು ಆ ಭಗವಂತನಿಗೆ ಜ್ಞಾನ. ಅದಕ್ಕೆ ಬೇಕಾದರ ಬಲ ಸ್ಥಿತಿ ಎಂಬುದಕ್ಕೆ ಬಲ ಅಂತನೂ ಬಲ ಅಂತ ಹೇಳಿದ್ವಿ. ಆತ್ಮ ಬಲ ದೇಹದ ಬಲ ಅದಕ್ಕೆ ರಥಸಪ್ತಮಿ ದಿವಸ ವಿಶೇಷವಾಗಿ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿರುವಂತ ಪ್ರದ್ಯುಮ್ನನ್ನ ಸಪ್ತವಾಹನ ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಏನ್ ಬೇಕು ನಮ್ಗೆ ರೋಗ ರುಜಿನ ಹೋಗಿ ಬಲ ಬೇಕು. ಸೊ ಆ ಬಲ ನಮ್ಮ ಕಣ್ಣಿಗೆ ಮಾತ್ರ ಬಲ ಇಲ್ಲ, ಎಲ್ಲದಕ್ಕೇನು ಬಲ ಬೇಕು, ಬಲ ಬೇಕು. ಆಮೇಲೆ ಧನಂ ಅಂತಾರೆ, ಧನ ಎಂಬುದಕ್ಕೆ ಸಂಪತ್ತು ಅಂತ ಆ ಒಂದು ಸಂಪತ್ತು. ಇಲ್ಲಿ ನಾವು ಚೆಂದಾಗಿರ್ಲಕ್ಕೆ ಬೇಕಾದ ಸಂಪತ್ತು ಬೇಕು, ಆ ಈ ಸಂಸಾರವನ್ನ ಪಾರ ಮಾಡ್ಲಿಕ್ಕೆ ಬೇಕಾದ ಜ್ಞಾನ ಸಂಪತ್ತು ಬೇಕು. ಸೊ ಅದಕ್ಕೇನು ಅದು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅದೇ ಇಂದ್ರ ಅಂತ, ಇಂದ್ರ ಅಂತ ಹೇಳೋ ಮೂಲಕವಾಗಿ ಏನಾಗತ್ತೆ ಈ ರೂಪದಿಂದ ಇದಂ ಇಂದ್ರ ಎಂಬ ಸಂಗತಿ ಇದಂ ರಾಮ್ ಇದಂ ಅಂದ್ರೆ ಏನೇನೆಲ್ಲ ಕಣ್ಣು ಮುಂದೆ ಕಾಣಿಸುತ್ತೋ ಅದಕ್ಕೆ ರಾ ಅಂದ್ರೆ ಕೊಡೋದು ಅಂತ ಉಂಟು. ಈ ಪದಾರ್ಥ ಎಲ್ಲ ಕೊಡ್ತಾನೆ ಎಂಬುದು ಕಣ್ಣು ಮುಂದೆ ಇರುವಂತಹ ಪದಾರ್ಥದ ಆ ಒಂದು ತಿಳುವಳಿಕೆಯನ್ನ ಕೊಡ್ತಾನೆ. ಆ ಪದಾರ್ಥದಲ್ಲಿ ಇರುವಂತ ದೇವರಿದ್ದಾನೆ ಎಂಬ ಆ ವಿಶೇಷ ತಿಳುವಳಿಕೆಯನ್ನು ಕೊಡ್ತಾನೆ. ಅದು ಮಾತ್ರ ಅಲ್ಲ ರಾ ಎಂಬ ಮೂಲಕ ರಾ ಎಂಬ ಮೂಲಕವಾದ ಓನರ್ಶಿಪ್ ಒಡೆತನ ಅಂದ್ರೆ ಏನು ಒಡೆತನ, ಎಲ್ಲಿ ಏನು ಒಡೆತನ ನಮ್ಗೆ ಬರತ್ತಂದ್ರೆ ನಮ್ಗೆ ಏನು ಒಡೆತನ ಬಂದಿಲ್ಲ ಆ ಇಂದ್ರನಿಗೆ. ಇಂದ್ರನಲ್ಲಿ ಅವನು ವಿಶೇಷವಾಗಿ ಈ ಪ್ರದ್ಯುಮ್ನ ರೂಪದಿಂದ ಇಂದ್ರ ತಾಮರಲ್ಲಿ ಬೆಳೆಸಿದ್ದು ಅಂದ್ರೆ ಚೆನ್ನಾಗಿ ಗೊತ್ತಲ್ಲ ಇಂದ್ರನಿಗೆ ಎಷ್ಟು ಶಕ್ತಿ ಎಷ್ಟು ಸಾಮರ್ಥ್ಯ ಇದೆ ಅಂತ. ಅದಕ್ಕೆ ಕಾರಣ ಇವನೇ ಇದ್ದಾನೆ ಅಂತ. ಇಂದ್ರಾಂಬನಾಮಕನಾದ ವಾಯುದೇವರಲ್ಲಿ ಇಂದ್ರಾಂಬನಾಮಕನಾದ ಭಗವಂತ. ಸೊ ಅವನು ಕೊಡ್ತಾನೆ ಅಂತ ಇಂದ್ರ. ಆ ಕಾಮನಲ್ಲಿ ಕಾಮನಲ್ಲಿ ಇರುವಂತ ಸೌಂದರ್ಯ ಕಣ್ಣು, ಯಾವುದೇ ಇದ್ರು ಕಣ್ಣು ಚೆಂದಾಗಿದ್ರೆ ಆ ಕಣ್ಣಿನ ಕಳೆ ಅಂತ ಹೇಳ್ತೀವಿ. ಆ ಕಣ್ಣು ಅಂಬೋದು ಅದಕ್ಕೆ ಸೌಂದರ್ಯಕ್ಕೆ ಲಕ್ಷಣ ಅಂತ ಹೇಳ್ತಾರೆ. ಸೊ ಅದನ್ನ ಕೊಡುವನು ಇವನು ಅಂತ ಆಗುತ್ತೆ. ಸೊ ಹೀಗೆ ಪ್ರಜನ್ನ ಅಂಬೋ ಶಬ್ದದಿಂದ ಅನೇಕವನ್ನ ಹೇಳ್ತಾರೆ ಅವರು. ಇಂದ್ರನಾಮಕ ಮುಖ್ಯವಾಗಿ ಆ ಒಂದು ಶಾಸ್ತ್ರವನ್ನ ಬೋಧನೆ ಮಾಡುವಂತ ಆ ವಾಯುದೇವರ ರೂಪವೂ ಆಗುತ್ತೆ. ಹೀಗೆ ವಿಶೇಷವಾಗಿ ಇಂದ್ರ ಚಿತ್ರವನ್ನು ತಂದಿದ್ದಾರೆ. ಇದ್ರ ಜೊತೆಯಲ್ಲಿ ಅವರು ಕಪಿಲ ಅಂತಲೇ ಹೇಳಿದ್ದಾರೆ. ಕಪಿಲ ರೂಪ ಆ ಒಂದು ಕಣ್ಣಿನ ಒಳಗೆ ಇರುವಂತ ಆ ನೋಡುವಿಕೆ ಎಂಬುದಕ್ಕೆ ಕಪಿಲ ರೂಪ. ಸ್ವರೂಪದಲ್ಲೇ ಇದ್ದಂತ ಆ ಸ್ವರೂಪದಿಂದ ಬಂದು ಬರೀ ಕಣ್ಣು ಜನರಲ್ಲಿ ಮಾತ್ರ ಇಲ್ಲ, ಕಣ್ಣಲ್ಲಿ ಇರುವಂತ ಒಳಗೆ ಆ ಕಣ್ಣಿಗಾಗಿ ಆ ಒಂದು ಪ್ರಕಾಶ ಆ ರೂಪನಾಗಿ ಆ ಕಪಿಲ ಹೇಳಿ ಆ ಕಪಿಲ ಮಾತು ಕನ್ಯಾಸದಲ್ಲಿ ಮಾಡ್ಕೊಳ್ತೀವಿಲ್ಲ ಕಪಿಲ ಅಂತ ಹೇಳುವಾಗ ಆ ಒಂದು ಸುಖವನ್ನ ಪಾನ ಮಾಡುವಂತೆ ಅವನು ಮಾಡಿದ್ದಾನೆ ನಮ್ಗೆ. ಆ ಮೋಕ್ಷದ ಇಲ್ಲಿನೂ ಸುಖ ಕೊಟ್ಟು ಮೋಕ್ಷ ಸುಖವನ್ನು ಕೊಡ್ತಾನೆ. ಕಣ್ಣಿನ ನೋಡುವ ಮೂಲಕ ನಮ್ಗೆ ಆನಂದ ಸಿಗುತ್ತಲ್ಲ ಅದು. ಮತ್ತು ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಪ್ರತಿ ಪ್ರತಿ ಏನೇ ನೀವು ನೋಡಿದ್ರು ಆ ಭಗವಂತನ ನೆನಪು ಬಂದಾಗ ಎಲ್ಲವೂ ಸಾಧನೆನೇ ಆಗ್ಬಿಡುತ್ತೆ, ಎಲ್ಲ ಮೋಕ್ಷ ಸಾಧನೆ ಆಗ್ಬಿಡುತ್ತೆ. ಸೊ ಹಾಗೆ ಮತ್ತೆ ಇನ್ನೊಂದು ರೂಪ ಹೇಳುವಾಗ ವಾಜನೀಯ ಅಂತ ಹೇಳ್ತಾರೆ. ಮಾನಸ ಸ್ಮೃತಿಯಲ್ಲಿ ವಾಜನೀಯ ಅಂತ ಬರುತ್ತೆ. ಏನಿದು ವಾಜನೀಯ ಅಂದ್ರೆ ವಾಜ ಅಂತ ಹೇಳುವಾಗ ವಾಜ ಅಂಬೋದಕ್ಕೆ ಅಶ್ವಗಳು ಅಂತ ರಥ ಶಿಕ್ಷಣೆ ಮಾಡಿದ್ವಿ. ಇದನ್ನೇ ವಿಶೇಷವಾದ ವಾಜನೀಯ ರೂಪವನ್ನೇ ರಥ ಶಿಕ್ಷಣೆ ಅಂತ ವಿಶೇಷವಾದ ನೆನಪು ಮಾಡ್ಕೊಳ್ತೀವಿ ನಾವು. ವಾಜ ಅಂತ ಹೇಳುವಾಗ ಕುದುರೆಗಳು ಅಂತ ಬರುತ್ತೆ. ಕುದುರೆಗಳು ಅಂತ ಹೇಳುವಾಗ ವೇದಗಳಲ್ಲಿ ವಿಶೇಷವಾದ ಕುದುರೆಗಳು ಅಂತ ಹೇಳಿದ್ರೆ ಆ ಕುದುರೆಗಳು ಯಾವುದು ಅಂದ್ರೆ ಆ ಇಂದ್ರಿಯಗಳೇ ಕುದುರೆಗಳು ಅಂದ್ರೆ ಇಂದ್ರಿಯ ಅಭಿಮಾನಿ ದೇವತೆಗಳನ್ನ ಕುದುರೆಗಳು ಅಂತ ಕರ್ತಾರೆ. ದೇವರ ಆ ಒಂದು ರಥವನ್ನ ನಡೆಸು ರಥವನ್ಗೆ ಆ ಕುದುರೆಗಳಾಗಿರೋದು ಇಂದ್ರಿಯಗಳು ಅಂತ ಕರ್ತಾರೆ. ಇಂದ್ರಿಯ ಇಂದ್ರಿಯಾಭಿಮಾನಿ ದೇವತೆಗಳೇ ಅಶ್ವವಾಗಿ ಇರ್ತಾರೆ ಅಂತ. ವಿಶೇಷವಾಗಿ ವಾಜನೀಯ ಅಂತ ಹೇಳುವಾಗ ಆ ವಾಜ ಅಂತ ಹೇಳುವಾಗ ಆ ಒಂದು ಸೂರ್ಯನನ್ನೇ ವಿಶೇಷವಾಗುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಇಂದ್ರಿಯಗಳು ನಮ್ಮ ದೇಹದಲ್ಲಿ ಇದ್ರು ಆ ಕಣ್ಣು ತಾನೆ ನಮ್ಗೆ ಮೇನ್ ಆಗಿ ಎಲ್ಲವನ್ನೂ ಕಾಣಿಸುತ್ತೆ. ಆ ಕುದುರೆಗಳು ಓಡಬೇಕಂದ್ರೆ ಕಣ್ಣು ಸರಿಯಾಗಿರ್ಬೇಕು, ಅದು ಕಣ್ಣಿಗೆ ದರವಾಳ ಹಾಕಿ ಸರಿಯಾಗಿ ಓಡಬೇಕಲ್ಲ. ಮುಂದೆ ಇರುವಂತ ಈ ಕಣ್ಣುಗಳು ಆ ಕಣ್ಣು ಮುಖ್ಯವಾದ ಅಶ್ವಗಳಾಗುತ್ತೆ. ಅದಕ್ಕೆ ವಾಜ ಎಂಬುವ ಶಬ್ದದಿಂದ ಕುದುರೆಗಳು ತಕೊಂಡು ಆ ಇಂದ್ರಿಯಗಳು ತಕೊಂಡು ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನು ತಕೊಂಡು ವಿಶೇಷವಾಗಿ ಅಲ್ಲಿ ಆ ಸೂರ್ಯನನ್ನ ತಕೊಳ್ತಾರೆ. ಆ ವಾಜಗಳನ್ನ ವಾಜನೀಯ ಅಂತ ನಡೆಸುವನು, ಆ ಕುದುರೆಗಳ ನಿಯಮನ ಮಾಡುವನು ವಾಜನೀಯ. ಕುದುರೆಗಳನ್ನ ಆ ಸೂರ್ಯನಲ್ಲಿ ಕೂತು ಈ ಕಣ್ಣಲ್ಲಿ ಕೂತು ಕಣ್ಣು ಎಲ್ಲೆಲ್ಲಿ ಹೋಗಬೇಕು ಅದು ಆ ಒಂದು ಎಲ್ಲಿ ಓಡಬೇಕು ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಅದು ಗುರಿಯನ್ನ ಮುಟ್ಟಬೇಕು. ಕಣ್ಣು ಅದೇ ತಾನೆ ನಮ್ಗೆ ಮಾಡುತ್ತೆ. ಇದು ನಾವು ಯೋಚನೆ ಮಾಡಲ್ಲ. ಕಣ್ಣು ಏನು ಮಾಡುತ್ತೆ, ಒಂದು ಪದಾರ್ಥ ನೋಡಬೇಕು ಅಂದ್ರೆ ಆ ಗುರಿ ಕಣ್ಣು ಅದು ಪದಾರ್ಥವನ್ನು ಹೋಗಿ ಮುಟ್ಟಬೇಕು. ಅದು ಎಲ್ಲ ಪಕ್ಕದ ರೂಮ್ಲಿ ಇದ್ರೆ ಅದು ಕಣ್ಣು ಹೋಗಿ ಮುಟ್ಟೋದೇ ಇಲ್ಲ. ಅದು ಕಿವಿಯಿಂದ ನಮ್ಗೆ ಗೊತ್ತಾಗುತ್ತೆ. ಕಣ್ಣು ಮುಟ್ಟೋದು ಕಣ್ಣಿಗೆ ಎದುರಿರುವಂತಹ ಪದಾರ್ಥವನ್ನ ಕಣ್ಣು ಮುಟ್ಟಿದಾಗ ಇದು ಅಂತ ಹೇಳಕ್ಕಾಗತ್ತೆ. ಸೊ ನಮ್ಮ ಕಣ್ಣು ಯಾವ ಗುರಿಯನ್ನ ಮುಟ್ಟಬೇಕು, ಪದಾರ್ಥ ಅಲ್ಲ. ಪದಾರ್ಥದ ಒಳಗೆ ಇರುವಂತ ಕಣ್ಣಿಗೆ ಕಾಣದೇ ಇರುವಂತ ಆ ಭಗವಂತನನ್ನ ಹೋಗಿ ಮುಟ್ಟಬೇಕು. ಹಾಗೆ ಮಾಡೋದು ಅದಕ್ಕೆ ವಾಜನೀಯ ಅಂದ್ರೆ ಆ ತರ ಅದನ್ನ ನಿಯಮನ ಸಾರಥ್ಯ ಭಗವಂತ ಅದನ್ನ ವಾಯುದೇವರ ಮೂಲಕವಾಗಿ ಅದನ್ನ ಮಾಡಿಸ್ತಾನಂತ. ಅದಕ್ಕೆ ವಾಜನೀಯ ಅಂದ ಆ ಒಂದು ಕುದುರೆ ಆ ಸೂರ್ಯನಲ್ಲಿ ಇರುವಂತವನು ಅಂತ ಆಗುತ್ತೆ. ಸೂರ್ಯ ಮಾತ್ರ ಅಲ್ಲ, ಕುದುರೆಗಳು ಅಂತ ಹೇಳುವಾಗ ಈ ವೇದ ಅಂಬುವ ರಥಕ್ಕೆ ನಮ್ಮ ದೇಹದಲ್ಲೇ ವೇದ ಪ್ರತಿಪಾದನಾದಂತ ಭಗವಂತ ಇದ್ದಾನೆ. ಅವನನ್ನ ಅವನಿಗೆ ಈ ವೇದಗಳು ಅಂಬೋ ಈ ರಥಕ್ಕೆ ಕುದುರೆಗಳಾಗಿರುವುದು ಏಳು ಛಂದಸ್ಸುಗಳು. ಈ ಏಳು ಛಂದಸ್ಸುಗಳ ಮೂಲಕವಾಗಿ ನಮ್ಗೆ ಅದು ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕು, ಆ ಗುರಿಯನ್ನ ಮುಟ್ಟಬೇಕು. ಸೊ ಹಾಗೆ ಮಾಡೋದು. ಸೊ ವಾಜನೀಯ ಎಂಬುವ ರೂಪದಿಂದ ಸೂರ್ಯನಲ್ಲಿ ಇರುವನೇ, ಇಲ್ಲಿನೂ ಇದ್ದಾನೆ ಸೂರ್ಯನಾರಾಯಣನು, ಇಲ್ಲಿನೂ ಇದ್ದಾನೆ ಅಂತ ಈ ಸಾಕ್ಷಿ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ನೋಡಿದ್ವಿ ಆ ಕೃಷ್ಣ ಮೂರ್ಧಾರ ಇವೆಲ್ಲ ನೋಡಿದ್ವಿ, ಅಜ ಆನಂದ ಅನಂತ ಅರ್ಧ ಗರ್ಭ. ಎಷ್ಟೆಷ್ಟು ರೂಪಗಳು ಅಂದ್ರೆ ಇಷ್ಟೋ ರೂಪಗಳು. ಇದು ಯಾಕೆ ಇಷ್ಟು ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಯಾಕೆ ಹೇಳ್ತಾರೆ ಅಂದ್ರೆ ಇಷ್ಟು ರೂಪದಿಂದ ಆ ಕಣ್ಣಲ್ಲಿ ಅವನೇ, ನಮ್ಮ ಕಣ್ಣಲ್ಲಿ ಅವನು ಅಷ್ಟು ರೂಪದಿಂದ ಇದ್ದಾನೆ. ಅದು ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಒಂದು ವಸ್ತು ಉಪಾಸನೆಯನ್ನ ಹೇಳ್ತಾರೆ. ಇದು ಉಪನಿಷತ್ತಿಗೆ ಬಂದ ಉಪಾಸನೆ. ಇಷ್ಟು ರೂಪದಿಂದ ಅವನು ಇದ್ದಾನೆ ನೋಡಿದ್ವಿ. ಒಂದು ಅವನು ಏನೆಲ್ಲ ಕೊಡ್ತಾನೆ ಅಂದ್ರೆ ಪ್ರತ್ಯುಮ್ನ ಎಂಬ ಶಬ್ದದಿಂದ ಯಶಸ್ಸು ಅಂತ ಬಂತು. ವಿಷ್ಣು ಸಹಸ್ರನಾಮದಲ್ಲಿ ಹೇಳೋ ಪ್ರತ್ಯುಮ್ನ ಶಬ್ದಕ್ಕೆ ಜುಮ್ನ ಎಂಬ ಶಬ್ದಕ್ಕೆ ಯಶಸ್ಸು ಎಂಬ ಅರ್ಥ. ಯಶಸ್ಸು ಅಂದ್ರೆ ಯಶ ಅಂತ ಹೇಳುವಾಗ ಆ ಒಂದು ಜ್ಞಾನ ಆನಂದ ರೂಪನಾದಂತ ಒಂದು ಯಶಸ್ಸು ಅಂದ್ರೆ ಒಂದು ಕೋಶ, ಒಂದು ನಿಧಿ, ದೊಡ್ಡ ನಿಧಿ. ಜ್ಞಾನ ಆನಂದ ಎಂಬ ಒಂದು ದೊಡ್ಡ ನಿಧಿ. ಅದು ಇರೋದು ಏನು ಅಂದ್ರೆ ಅದಕ್ಕೆ ಯಶಸ್ಸು ವಿಶ್ವರೂಪ ಅನ್ನದಿ. ವಿಶ್ವರೂಪ ಎಂತ ಎಂತ ನೋಡ್ತಾನೆ ಇರುತ್ತಲ್ಲ, ವಿಶ್ವರೂಪ ಅಂತ ಕರೀತಾರೆ. ಅದು ಎಲ್ಲವೂ ವಿಶ್ವರೂಪ, ಭಗವಂತನ ಒಂದು ರೂಪದೊಳ ಅನಂತ ರೂಪ ಇದೆ ಅಂತ ಎಲ್ಲ ಕಡೆ ನೋಡಿದ್ವಿ. ವಿಶೇಷವಾಗಿ ಈ ಕಣ್ಣಲ್ಲಿ ಅದನ್ನ ಹೇಳ್ತಾರೆ ವಿಶ್ವರೂಪ ಅಂತ. ಭಗವಂತ ಅಲ್ಲಿ ವಿಶ್ವರೂಪ ಆ ಕೋಶ ಅವನು ಇದ್ದಾನಂತ. ಅವನ ಜೊತೆನೆ ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ. ಅವ್ರಿಗೆ ಆ ಒಂದು ಧಾರಕನಾಗಿ ಧಾರಕ ಅಂದ್ರೆ ಅವ್ರಿಗೆ ವಾಹನನಾಗಿ ವಾಯುವಾಹನನಾಗಿ ಅವರು ಇದ್ದಾರಂತ. ಮೂರು ಜನರನ್ನ ಯಶಸ್ಸುಗಳು ಅಂತ ಉಪನಿಷತ್ತು ಕರೀತಾರೆ. ಈ ಯಶಸ್ಸುಗಳು ಇದೆ, ಇದ ಕಾರಣದಿಂದ ಎಲ್ಲವೂ ಮುಖ್ಯವಾಗಿ ಎಲ್ಲಿ ಇದೆ ಅಂದ್ರೆ ನಮ್ಮ ತಲೆಯಲ್ಲೇ ಇದೆ. ಅದಕ್ಕೆ ಶ್ರೀಕಾರ ಅವರು ಶ್ರೀ ರಮಣೆ ಕರ ಕಮಲ ಪೂಜೆ ಅಥವಾ ಶ್ರೀಕಾರದಿಂದ ನಾವು ಶುರು ಮಾಡ್ತೀವಿ ಅಂತದ್ದು ಶ್ರೀ ಹಾಕ್ತೀವಿ ಅಂತದ್ದು. ಸೊ ತಲೆಯಲ್ಲಿ ಇರುವಂತದ್ದು ಮುಖ್ಯ, ಕಣ್ಣು ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ. ಬಟ್ ತಲೆ ಇದು ನಾವು ಹೇಳ್ತೀವಿ ತಲೆ ಇಲ್ಲ ಅಂತ ಬಯಸಿಲ್ಲ, ತಲೆ ಯಾರೋ ಕೆಲಸ ಸರಿ ಮಾಡಿಲ್ಲ ತಲೆ ಇಲ್ಲ ಅಂತ ಬಯಸಿ. ಸೊ ಆ ಯಶಸ್ಸಿರೋದು ಈ ತಲೆ ಅಂತ ಆಗುತ್ತೆ. ಸೊ ಇಲ್ಲಿ ನಮ್ಮ ದೇಹದಲ್ಲಿ ಉತ್ತಮ ಅಂಗ ಅಂತ ತಲೆಯನ್ನು ಕರೀತಾರೆ. ಆ ತಲೆಯಲ್ಲಿ ಈ ದೇವರು ಈ ಲಕ್ಷ್ಮೀ ನಾರಾಯಣ ವಾಯುದೇವರು ಇದ್ದಾರೆ. ಇವರೇ ಯಶಸ್ಸು ತಿಳ್ಕೊಂಡು ಇದನ್ನು ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಎಂಟು ದೇವತೆ ಏಳು ದೇವತೆ ಬಿಟ್ಟಿರ್ತಾರೆ. ಎಷ್ಟು ತಲೆ ತಿಳ್ಕೊಡ್ತಾರ, ಎಂಟನೇದು ಪ್ರಣಕ ಮಾಡ್ಕೋಬೇಕು ವಾಯುದೇವರ ಜೊತೆಯಲ್ಲಿ ಭಾರತೀ ದೇವಿ ಅಂತ ಅಲ್ಲಿ ಹೇಳ್ತಾರೆ. ವಾಯುದೇವರಿಂದ ಬ್ರಾಹ್ಮಣ ಬ್ರಾಹ್ಮಣ ಸಂವಿಧಾನ ಬ್ರಹ್ಮನಿಂದ ಸಮ್ಯಕ್ ವಿಧಾನ ಚೆನ್ನಾಗಿ ಬ್ರಹ್ಮನಿಂದ ಚೆನ್ನಾಗಿ ತಿಳಿಸಲ್ಪಟ್ಟವನು ಅಂತ ಸಂವಿಧಾನ ಅಂತ ಹೇಳಿ ಅವ್ರು ಭಾರತೀಯನ್ನು ಮರಿಬಾರ್ದು. ವಾಯುದೇವನೆ ಭಾರತೀಯನ್ನು ಇಟ್ಕೋಬೇಕು ಅದಕ್ಕೆ ಹೇಳಿ ಉಳಿದ ಏಳನ್ನ ಇಟ್ಟುಕೊಳ್ತಾರೆ. ಇದನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡೋರು ಯಾರು ಅಂದ್ರೆ ಏಳು ಋಷಿಗಳ ಜೊತೆಯನ್ನ ಹೇಳ್ತಾರೆ. ಋಷಿ ಅಂದ್ರೆ ಇಲ್ಲಿ ನಾವು ಮಾಮೂಲಿ ನಾವು ನೋಡುವಂತ ಜಟಾಯುತ ಹಾಕೊಂಡಿರುವಂತ ಋಷಿಗಳು ಅಂತ ಅರ್ಥ ಅಲ್ಲ. ಋಷಿ ಎಂಬುದಕ್ಕೆ ಯೋಗ ಶಬ್ದ, ಯೋಗ ರೂಢಿ ಅಂತಿರ್ತಾರೆ, ವಿದ್ವತ್ ರೂಢಿ ಅಂತಿರ್ತಾರೆ. ಅಂದ್ರೆ ಋಷಿ ಅಂದ್ರೆ ಋಷ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಗಳು ಇದ್ದಾರಂತ ಋಷಿಗಳು ಅಂದ್ರೆ ಜ್ಞಾನಿಗಳು ಇದ್ದಾರೆ. ಜ್ಞಾನಿಗಳು ಅಂದ್ರೆ ಕೇಳುವಾಗ ಜ್ಞಾನದಲ್ಲಿ ಜ್ಞಾನ ಭಕ್ತಿಯಲ್ಲಿ ಶ್ರೇಷ್ಠರಾಗಿರುವಂತ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಹೇಳ್ತಾರೆ. ಸೊ ಇದನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳಕ್ಕೆ ಒಂದು ಇಂದ್ರಿಯ ಒಂದು ಒಂದು ಇಂಟ್ರೊಡಕ್ಷನ್ ತರ ಇದಕ್ಕೆ ಕೊಡ್ತಾರೆ. ಅಂದ್ರೆ ತಲೆಯ ಇಂಪಾರ್ಟೆನ್ಸ್ ಕೇಳಿ ತಲೆಯಲ್ಲಿ ತಲೆಯಲ್ಲಿನೂ ಮುಖ್ಯವಾಗಿ ನಮ್ಗೆ ತೋರಿಸುವಂತ ಕಣ್ಣು, ಯಾಕಂದ್ರೆ ದರ್ಶನ ಕಣ್ಣು ಮೂಲಕವಾಗಿ ದೇವರ ದರ್ಶನ ಈ ಕಣ್ಣನ್ನು ಹೇಳ್ತಾರೆ. ತಲೆಯನ್ನು ಹೇಳುವಾಗ ಅಲ್ಲಿ ತಲೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಕೋಶ ಈ ಯಶಸ್ಸು ಎಂಬುದು ಹೇಗಿದೆ ಅಂತ. ಇದು ಆಕ್ಚುಲಿ ನಮ್ಮ ನಮ್ಮ ಮರಾಠಿ ಸಂಪ್ರದಾಯದಲ್ಲಿ ಗುಡಿಪಾಡವ ಅಂತ ನಾವು ಮಾಡ್ತೀವಿ. ನಾವು ಅದಕ್ಕೆ ಪೂಜೆ ಮಾಡುವಾಗ ಅದು ಕರ್ನಾಟಕ ಸಂಪ್ರದಾಯದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮರಾಠಿಯಲ್ಲಿ ಗುಡಿ ಅಂತಲೇ ಕರೆಯೋದು, ಗುಡಿ ಪಾಡವ ಅಂತಲೇ ಅದಕ್ಕೆ ಕರೀತೀವಿ. ಗುಡಿ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಬಟ್ಲು, ಒಂದು ಲೆಕ್ಕ, ಒಂದು ಏನೊಂದು ಕಲಶ, ಒಂದು ಕಲಶ ಕಲಶ ಇರುತ್ತಲ್ಲ, ಆ ಕಲಶ ಚಿಕ್ಕ ಕಲಶ ಚಿಕ್ಕ ಒಂದು ಪಾತ್ರೆ ಅದು ಅಪ್ಸೈಡ್ ಡೌನ್ ಇಟ್ಕೊಂಡು ಬರ್ತೀವಿ. ಅಪ್ಸೈಡ್ ಡೌನ್ ಅದನ್ನ ಇಟ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಅದಕ್ಕೆ ಬಾಯ್ ಪೋರ್ಷನ್ ಕೆಳಗೆ ಇರುತ್ತೆ, ಕೆಳಗಿನ ಪೋರ್ಷನ್ ಮೇಲೆ ಇರುತ್ತೆ. ಅಪ್ಸೈಡ್ ಡೌನ್ ಇಟ್ಕೊಂಡ್ರೆ ಅದು ಮೇಲೆ ಮೇಲೆ ಒಂದು ಅದು ಹಿಂದಕ್ಕೆ ಒಂದು ಇರುತ್ತೆ, ಬಾಯಿ ಬಂದು ಕೆಳಗೆ ಇರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಊರ್ಧ ಬುದ್ನ, ಬುದ್ನ ಅಂದ್ರೆ ಬಾಟಮ್, ಊರ್ಧ ಬುದ್ನ ಅಂದ್ರೆ ಬಾಟಮ್ ಈಸ್ ಅಪ್. ಆಮೇಲೆ ಅರ್ವಾಟ್ ಗಿಲಹ ಅಂದ್ರೆ, ಗಿಲ ಅಂದ್ರೆ ಸೂಟು, ಅರ್ವಾಟ್ ಅಂದ್ರೆ ಕೆಳಗೆ ಕೆಳಗಡೆ ಆ ಸೂಟು ಕೆಳಗಡೆ ಒಂದು ಕ್ಯಾವಿಟಿ, ಸೂಟು ಬಂದು ಕೆಳಗಡೆ ಅಪ್ಸೈಡ್ ಡೌನ್ ಕಲಶ ಅಂತ ಇಟ್ಕೊಳ್ಳಿ. ಅಪ್ಸೈಡ್ ಡೌನ್ ಕಲಶ ಇಟ್ಟುಬಿಟ್ಟು ಅದು ಒಳಗೆ ಒಂದು ಒಂದು ಕೋಲನ್ನ ಹಾಕಿ, ಆ ಕೋಲಿಗೆ ಬಟ್ಟೆ ಎಲ್ಲ ಹಾಕಿ ಆ ಪೂಜೆ ಮಾಡೋದು ಯಾವ್ದು ಅಂದ್ರೆ ಆ ಒಂದು ಅಪ್ಸೈಡ್ ಡೌನ್ ಕಲಶ ಇರುತ್ತಲ್ಲ ಅದ್ರ ಮೇಲೆ ಕಣ್ಣು ಎಲ್ಲ ಬರ್ಬೇಕು, ಅದನ್ನ ಗುಡಿಪಾಡವ ಅಂತ, ಗುಡಿ ಅಂತ ಅದಕ್ಕೆ ಕರಿತೀವಿ, ಗುಡಿಪಾಡವ ಅಂತ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾರೆ ಅದು ಏನಾದ್ರು ಗುರಿ ಅಂದ್ರೆ ಸಿಂಬಾಲಿಕಲಿ ನಮ್ಮ ತಲೆ ಅಂತ, ತಲೆ ಹೇಗಿದೆ ಅಂತ ಹೇಳ್ತಾರೆ. ತಲೆ ಬಂದ್ರೆ ತಲೆ ನೋಡಿದ್ರೆ ತಲೆ ಕೊಡ್ತೀನಿ, ಕುತ್ತಿಗೆಯಿಂದ ತಲೆ ತಕೊಳ್ಳಿ, ಕುತ್ತಿಗೆ ಮತ್ತು ತಲೆ ತಕೊಂಡ್ರೆ ಅದಕ್ಕೆ ಹೇಗಿರತ್ತಂದ್ರೆ ಹೋಲ್ ಬಂದು ಇಲ್ಲಿ ಬಾಯ್ ಹತ್ರ ಕೆಳಗಡೆ ಕೆಳಗಡೆ ಹೋಲ್ ಇದೆ, ಮೇಲೆ ಒಂದಿದೆ. ಇಟ್ ಈಸ್ ಲೈಕ್ ಎನ್ ಇನ್ವರ್ಟೆಡ್, ನಮ್ಮ ತಲೆ ಕುತ್ತಿಗೆ ಇಟ್ ಈಸ್ ಲೈಕ್ ಇನ್ವರ್ಟೆಡ್ ಕಲಶ ತರ ಇದೆ. ಅದಕ್ಕೆ ನಾವು ಗುಡಿ ಅಂತ ಕರಿತೀವಿ. ನಮ್ಮ ಒಳಗೆ ಇರುವಂತ ಇದನ್ನ ಆ ಒಂದು ಪ್ರತೀಕವಾಗಿ ಗುಡಿ ಮಾಡಿ ಅದಕ್ಕೆ ಪೂಜೆ ನಾವು ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾರೆ. ಅದು ಏನದು ಅಂದ್ರೆ ಅಲ್ಲಿ ಹೇಳ್ತಾರೆ ಈ ತಲೆ ಒಳಗೆ, ಅದಕ್ಕೆ ಹೇಳ್ತಾರೆ ಇದಕ್ಕೆ ಊರ್ಧ ಬುದ್ಧನ ಅರ್ವಾಕ್ ಗಿಲಹ ಅಂತ ಹೇಳ್ತಾರೆ. ಅರ್ವಾಕ್ ಗಿಲಹ ಅಂದ್ರೆ ಕೆಳಗೆ ಕೆಳಗೆ ಸೂಚಿದ್ದು ಮೇಲೆ ಬಂದು ಬಾಟಮ್ ಇರೋದು. ಊರ್ಧ ಬುದ್ಧನ, ಬುದ್ಧನ ಅಂದ್ರೆ ಬಾಟಮ್. ಅದು ಹಾಗಿರುವಂತ ಅದಲ್ಲಿ ಏನಿದೆ ಅಂದ್ರೆ ಏನ್ ತಲೆ ಒಳಗೆ ಏನಿದೆ ಅಂತ ಅವ್ರು ಚಿಂತನೆ ಮಾಡ್ತಾರೆ. ತಲೆ ಒಳಗೆ ಏನಿದೆ ಅಂದ್ರೆ ವಿಶ್ವರೂಪಂ ಅಂತಾರೆ. ವಿಶ್ವದಲ್ಲಿ ಇರುವಂತ ವಿಶ್ವ, ಆ ಒಂದು ಎಲ್ಲ ವಿಶ್ವ ಅಂದ್ರೆ ಭೂಲೋಕ ಬ್ರಹ್ಮಾಂಡ ಅಂತ ಅರ್ಥ ಅಲ್ಲ. ವಿಶ್ವ ಅಂದ್ರೆ ವಿಶ್ವ ಪ್ರವೇಶ ಅಂತ ಒಂದು ಅರ್ಥ. ಇನ್ನೊಂದು ಜಿ ಎಂಬುದು ಆ ಜೀವರಲ್ಲಿ ಪ್ರವೇಶ ಮಾಡಿರುವಂತ ಚತುರ್ಮುಖ ಅಂತ ಬೇಸಿಗೆ ಚತುರ್ಮುಖನಲ್ಲಿ ಪ್ರವೇಶ ಮಾಡಿರುವಂತ ಆಗುತ್ತೆ. ಜೀವರಲ್ಲಿ ಪ್ರವೇಶ ಮಾಡಿರುವಂತ ಆ ಒಂದು ಜೀವ ಮತ್ತು ಜೀವದ ಜೊತೆಗೆ ಆ ಈ ದೇಹ ಎಲ್ಲದನ್ನು ಪ್ರವೇಶ ಮಾಡಿರುವಂತ ವಿಷ್ಣು ಅಂತಲೇ ಅರ್ಥ ಬರುತ್ತೆ. ವಿಶ್ವರೂಪ, ಪ್ರವೇಶ ಮಾಡಿರುವಂತ ರೂಪಗಳು, ಅವನಲ್ಲಿ ಇರುವಂತ ಅನಂತ ರೂಪಗಳು, ಅದೆಲ್ಲವೂ ಇಲ್ಲೇ ಇದೆ, ನಮ್ಮ ತಲೆಯಲ್ಲೇ ಇದೆ ಅಂತ ಚಿಂತನೆ. ಆ ವಿಶ್ವರೂಪ ಇದೆ. ಈ ರೂಪವನ್ನ ತಿಳ್ಕೊಂಡಾಗ ಇದಕ್ಕೆ ಯಶ ಅಂತ ತಿಳಿತಾರೆ. ಯಶ ಅಂದ್ರೆ ಆ ಮೂರು ಜನ ಯಶರು ಅಂದ್ರೆ ವಾಯುದೇವರು, ವಾಯುದೇವರಲ್ಲಿ ಇರುವಂತ ಲಕ್ಷ್ಮೀನಾರಾಯಣ, ಇವರು ಮೂರು ಜನ ಯಶ. ಅವರೇ ಅಲ್ಲಿ ಇರುವಂತ ಮುಖ್ಯವಾದ ನಿಧಿಗಳು. ಅದನ್ನೇ ಇದು ಇನ್ನೊಂದು ಉಪಾಸನೆ ಇದೆ. ಏನೇ ಹೇಳಿದ್ವಿ ನೀವು, ಆದಾನ ಪ್ರತ್ಯಾದಾನ ಹಾಗೆ ಕಣ್ಣಲ್ಲಿ ಹೇಳಿದ್ವಿ, ಹೃದಯದಲ್ಲಿ ಇರೋದೇ ಕಣ್ಣಲ್ಲಿ ಹೇಳಿದ್ವಿ, ತಲೆಯಲ್ಲಿ ಇದನ್ನು ಚಿಂತನೆ ಮಾಡೋದು. ಈ ತಲೆಯಲ್ಲಿ ಈ ಚಿಂತನೆ ಮಾಡಿದಾಗ ನಮಗೆ ಇವರ ಈ ದೇವತೆಗಳನ್ನ ಸುತ್ತು ಈ ಮೂರು ದೇವತೆಗಳನ್ನ ಸುತ್ತು ದೇವತೆಗಳು ಏಳು ಜನ ಇದ್ದಾರೆ ಅಂತ ತಿಳ್ಕೊಳ್ತಾ, ಯಾರು ತಿಳ್ಕೊಳ್ತಾನೋ ಅವನಿಗೆ ಅನ್ನಕ್ಕೆ ಕೊರತೆನೇ ಆಗೋದಿಲ್ಲ. ಅನ್ನಕ್ಕೆ ಮೂಲಕವಾಗಿ ಈ ಜನ್ಮದಲ್ಲಿ ಸರಿ ಇದನ್ನ ನಾವು ಚಿಂತನೆ ಮಾಡಿದ್ರೆ ಹೀಗೆ ಅವನು ಹಿಂದೆನೂ ಇದ್ದಾನೆ, ಹಿಂದೆನೂ ಹೀಗೆ ಇರ್ತಾನಂತ ಪ್ರತಿಯೊಂದು ಚಿಂತನೆಯಲ್ಲಿನೂ ಈವಾಗ ನೋಡೋದನ್ನೇ ಮೂರು ಕಾಲದಲ್ಲಿನೂ ನಾವು ಇಟ್ಟುಕೊಂಡು ಬಿಟ್ಟರೆ ಆ ಮೂರು ಕಾಲದಲ್ಲಿ ಹಿಂದೆ ನಾವು ಚಿಂತನೆ ಮಾಡಿಲ್ಲ, ಅದರಿಂದ ಏನಾದ್ರು ಪಾಪಗಳು ದೋಷಗಳು ಏನಾದ್ರಿಂದ ಅದು ಹೋಗುತ್ತೆ. ಈವಾಗ ಚಿಂತನೆ ಮಾಡ್ಲಕ್ಕೆ ಅವನು ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೆ ಕೃತಜ್ಞತೆಗಳು. ಮುಂದೆ ಹೀಗೆ ನಮ್ಗೆ ಚಿಂತನೆ ಅವನು ಕೊಡಬೇಕು, ಕಾಶ ಕೊಡ್ತಾನೆ. ಇದು ಇವಾಗ ನಮ್ಗೆ ಜ್ಞಾನ ರೂಪವಾಗಿ ಒಳಗೆ ಕೂತ್ಕೊಂಡು ಬಿಟ್ರೆ ಇವಾಗ ನಾವು ತಿಳ್ಕೊಳ್ಳೋದು ಜ್ಞಾನವಾಗಿ ಒಳಗೆಂದ ಅದು ಜ್ಞಾನ ರೂಪವಾಗಿ ಗುರುಗಳ ಅನುಗ್ರಹದಿಂದ ನಮ್ಗೆ ಬಂದಾಗ, ಜಗನ್ನಾಥ ದಾಸರ ಅವರ ಅನುಗ್ರಹದಿಂದ ನಮ್ಗೆ ಬಂದಾಗ ಮುಂದಿನ ಜನ್ಮಗಳಲ್ಲಿ ನಮ್ಗೆ ಯಾವುದೇ ಅವಸ್ಥೆ, ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಅವಸ್ಥೆಗಳಲ್ಲಿ ಯಾವುದೇ ಎಲ್ಲಿ ಇದ್ರೂ ಆ ನೆನಪನ್ನ ನಮ್ಗೆ ಎಲ್ಲಿ ಹುಟ್ಟಿದ್ವಿ, ನೀಚ ಯೋನಿ ನೀಚ ಜನ್ಮ ಎಲ್ಲೇ ಹುಟ್ಟಿದ್ರು ಆವಾಗಲೂ ಆ ಒಂದು ನೆನಪನ್ನ ದೇವರು ಕೊಡ್ತಾನಂತೆ. ನಮ್ಗೆ ತಿಳಿದು ಹೇಳ್ತಾರೆ ಇದೇನು ಅನ್ಬ ಅನ್ನವನ್ನ ಕೊಡ್ತಾನೆ, ಈ ಅನ್ನವನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಇದನ್ನ ಬಂದು ಬಂದಿಗೆ ಹೇಳ್ತಾರೆ. ಇದನ್ನ ಫಸ್ಟ್ ಕಣ್ಣಲ್ಲಿ ಹೇಳಕ್ಕೆ ನಮ್ಮ ತಲೆಯಲ್ಲಿ ಏನು ಹೇಳ್ತಾರೆ, ತಲೆ ತಾನೆ ಹೇಳಿದ್ದಾರೆ. ಸೊ ತಲೆಯಲ್ಲಿ ಚಿಂತನೆ ಮಾಡಿ ವಿಶೇಷ ಕಣ್ಣಲ್ಲಿ ಮಾಡು ಅಂತ ಹೇಳ್ತಾರೆ. ಇದು ಹೇಗ್ ಮಾಡೋದು ಅಂದ್ರೆ ಸಿಂಪಲ್ ಇದಕ್ಕೆ ಕೊಡ್ತಾರ ನೇತ್ರಗಳಲ್ಲಿ ಹೇಳೋ, ಅದ್ರ ಜೊತೆಲಿ ಅದು ನೋಡ್ಬೋದು. ಇಲ್ಲಿ ಹೇಳ್ತಾರೆ ನೇತ್ರಗಳಲ್ಲಿ ವಸಿಷ್ಠ ವಿಶ್ವ, ನೇತ್ರಗಳಲ್ಲಿ ವಸಿಷ್ಠ ವಿಶ್ವ ಮಿತ್ರ ಭಾರತ ಸ್ವಾಜ ಗೌತಮ ಅಶ್ರಿಯಾಜಮದಿನಾಮಗಳಿಂದ ಕರೆಸು ಕಲಿ ಪದ್ರತಾಪಕ ಚಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಬಜುಬಿ ಪರನುಗಿನ ಪರಮ ಬಹುತಿಯಲ್ಲಿ ಪರಮ ಬಹುತಿಯಲ್ಲಿ ಭಜಿಸ್ತಾ ಇದ್ದಾರೆ ಅಂತ ಚಿಂತನೆ. ಇದು ಹೇಗೆ ಅಂದ್ರೆ ಹತ್ತು ನೇತ್ರಗಳಲ್ಲಿ ಹೇಳಿದ್ದಾರೆ. ನೇತ್ರಕ್ಕೆ ಮುಂಚೆ ತಲೆಯಲ್ಲಿ ಸ್ವಲ್ಪ ಚಿಂತನೆ ಮಾಡಬೇಕಂತ. ತಲೆಯಲ್ಲಿ ಯಾರನ್ನ ಚಿಂತೆ ಮಾಡೋದು ಅಂದ್ರೆ ಇದು ಸಿಂಪಲ್ ಆಗಿ ನಾವು ಎಲ್ಲಿ ಇದ್ರೆ ಇದನ್ನು ತೊಟ್ಟು ನಮ್ಮ ಕೈ ಕೊಟ್ಟಿದ್ದಾನೆ. ಕಿವಿಯನ್ನ ಬಲಗಿವಿಯನ್ನ ತೊಟ್ಟುಕೊಳ್ಳೋದ್ರೆ ಬಲಗಿವಿಯಲ್ಲಿ ನಮಗೆ ಯಾರಿದ್ದಾನೆ ಅಂದ್ರೆ ಬಲಗಿವಿ. ಈ ಒಂದು ಉಪಾಸನೆಯಲ್ಲಿ ಒಂದೊಂದು ಉಪಾಸನೆಯಲ್ಲಿ ಒಂದೊಂದಿದೆ. ಇದು ಒಂದು ಉಪಾಸನೆ. ಈ ಏಳು ದೇವತೆಗಳು ಅಥವಾ ಎಂಟು ದೇವತೆ ಭಾರತೀ ದೇವಿಯನ್ನು ಸೇರಿಸ್ಕೊಂಡ್ರೆ ಎಂಟು ದೇವತೆಗಳು. ಈ ಎಂಟು ದೇವತೆಗಳು ಇಲ್ಲಿ ಇರುವಂತ ಒಂದು ವಿಶ್ವರೂಪನಾದಂತ ಈ ಮೂರು ಜನರ ಭಾರತೀಯ ರಮಣ ಮುಖ್ಯ ಪ್ರಾಣ ಲಕ್ಷ್ಮೀನಾರಾಯಣನ ಚಿಂತನೆ ಅಂತ ಹೀಗೆ ಇಟ್ಟುಕೊಂಡ್ರೆ
ಬಾಲಜೀವಿಯಲ್ಲಿ ನಮಗೆ ಒಂದು ರುದ್ರದೇವರನ್ನ ರುದ್ರದೇವರನ್ನ ಚಿಂತನೆ ಮಾಡೋದು, ಎಡಜೀವಿಯಲ್ಲಿ ಯಾರನ್ನ ಚಿಂತನೆ ಮಾಡೋದು ಅಂದ್ರೆ ವರುಣ ಮತ್ತು ವರುಣ ಅಥವಾ ಪರ್ಜನ್ಯ ಎಂಬುದರಿಂದ ವರುಣನ ಚಿಂತನೆ ಮಾಡೋದು. ಆಮೇಲೆ ಇದು ಕಿವಿ ಎರಡು ಆಯ್ತು. ಆಮೇಲೆ ಕಿವಿ ಆದ ಮೇಲೆ ಕಣ್ಣಿಗೆ ಬಂದು, ಕಣ್ಣಿಗೆ ಬಂದ್ರೆ ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಸೂರ್ಯ, ಬಲ ಕಣ್ಣಲ್ಲಿ ಸೂರ್ಯನನ್ನ ಚಿಂತನೆ ಮಾಡಿ, ಎಡ ಕಣ್ಣಲ್ಲಿ ಚಂದ್ರ ನಾವು ಮುಂಚೆನೆ ನೋಡಿದೀವಿ. ಇಲ್ಲಿ ವಿಶೇಷವಾಗಿ ಅಗ್ನಿಯನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ, ಅಗ್ನಿಯನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದು ಒಂದು ಇಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಗೆ ಚಂದ್ರ ಬರುತ್ತೆ, ಇಲ್ಲಿ ಅಗ್ನಿಯನ್ನ ಇಟ್ಟುಕೊಂಡು ಅದು ಒಂದೇ ವಿಷಯ ಆಯ್ತು, ಅಗ್ನಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಮೂಗಲ್ಲಿ ಬಂದಾಗ, ಮೂಗಲ್ಲಿ ಬಂದಾಗ ಬಲ ಮೂಗಲ್ಲಿ ಇಂದ್ರದೇವರನ್ನ ಚಿಂತನೆ ಮಾಡಿ, ಎಡ ಮೂಗನಲ್ಲಿ ಒಂದು ಧರಣಿದೇವಿ ಭೂದೇವಿಯನ್ನ ಎಡ ಮೂಗಲ್ಲಿ ಚಿಂತನೆ ಮಾಡಿ ಅಂತಾರೆ. ಅಲ್ಲಿ ನಮ್ಗೆ ಸೂರ್ಯ ಚಂದ್ರರು ಅಷ್ಟಮಿ ದೇವತೆಗಳು ಬಂತು. ಈ ಉಪಾಸನೆ ಡಿಫ್ರೆಂಟ್. ಇದು ಮೂಗಾದರೆ ಬಾಯಲ್ಲಿ, ಬಾಯಲ್ಲಿ ಯಾರನ್ನ ಚಿಂತನೆ ಮಾಡಿ ಅಂದ್ರೆ ಬಾಯಲ್ಲಿ ಬಂದು ನಮ್ಗೆ ಆ ಒಂದು ಪಾರ್ವತಿ ದೇವಿಯನ್ನ ಚಿಂತನೆ ಮಾಡಿ, ವಾಕ್ದೇವಿಯಿಂದ ಪಾರ್ವತಿ ದೇವಿಯನ್ನ ಚಿಂತನೆ ಮಾಡಿ, ಪಾರ್ವತಿ ಜೊತೆಯಲ್ಲಿ ಅಲ್ಲಿ ಅದನ್ನ ಎಲ್ಲವನ್ನು ಸರಿಯಾಗ ಜೀರ್ಣ ಮಾಡ್ಕೋಬೇಕಲ್ಲ, ಅದಕ್ಕೆ ಭಾರತಿ ದೇವಿಯನ್ನು ಅದು ಇಟ್ಟುಕೊಳ್ಳಿ ಅಂತ, ವಾಕ್ದೇವಿ ಎಂಬ ಅಲ್ಲಿ ಇಬ್ಬರನ್ನು ಇಟ್ಟುಕೊಳ್ಳಿ ಅಂತ ಹೀಗೆ ಇದನ್ನ ಪೂರ್ತಿ ಹೇಳ್ತಾರೆ. ಅಂದ್ರೆ ಒಳಗೆ ಈ ತಲೆ ಒಳಗೆ ಆ ದೇವರು ವಿಶೇಷವಾಗಿ ಭಾರತೀಯ ರಮಣ ಚಿತ್ರಾಣನಾಗಿ ಕೂತಿದ್ದಾನೆ. ಅವ್ರು ಕೂತಿದ್ದ ಕಾರಣದಿಂದ ಈ ಇಂದ್ರಿಯ ಅಭಿಮಾನಿ ದೇವತೆಗಳು ಇದ್ದು ಆ ಶಕ್ತಿ ಆ ವಿಶ್ವರೂಪವನ್ನ ಕಾಣುತ್ತಾ ಇರ್ತಾರೆ. ಅದನ್ನೇ ಅನ್ನ ಅಂತ ಅವರು ಅದನ್ನೇ ಅವ್ರಿಗೆ ಅದೇ ಅನ್ನ ಆಗತ್ತೆ. ಅವ್ರಿಗೆ ಅವ್ರಿಗೆ ನೋಡ್ತಾರ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೇನು ಇಂಥ ಒಂದು ಅನ್ನ ಸಿಕ್ಕತ್ತೆ ಅಂತ, ಅನ್ನ ದೇವರು ಅಂಬೋ ಅನ್ನ ಸಿಕ್ಕತ್ತೆ. ಸೊ ಇದು ಮೂಲಕವಾಗಿ ಏನೇ ಕಿವಿಯಿಂದ ಕೇಳಿದ್ರು, ಏನೇ ಈ ಕಣ್ಣಂದು ನೋಡಿದ್ರು, ಏನೇ ಈ ಮೂಗಿನಿಂದ ಮೂಕಿದ್ರು, ಏನೇ ಈ ಬಾಯಿಂದ ಆಡಿದ್ರ ಉಂಡ್ರ, ಇದು ಎಲ್ಲ ಮಾಡಿದ್ರು ಅದು ದೇವರ ಜ್ಞಾನವನ್ನ ನಮ್ಗೆ ಇವಾಗ ಕೊಡತ್ತೆ, ಮುಂದಿನ ಜನ್ಮಗಳಲ್ಲಿನೂ ಕೊಡತ್ತೆ. ಮತ್ತೆ ಹಿಂದೆ ನಾವು ಏನು ಇಂಥ ಅನ್ನ ಇಲ್ಲದಂತೆ ಉಪವಾಸವಾಗಿ ಆ ಒಂದು ಜೀವನ ಮಾಡಿದ್ದು, ಆ ಅದರಿಂದ ಬಂದ ಪಾಪಗಳೆಲ್ಲ ಹೋಗುತ್ತೆ, ಅನ್ನದಿಂದ ಬಂದ ಪಾಪಗಳು ಹೋಗುತ್ತೆ. ಸೊ ಹೀಗೆ ಚಿಂತನೆ ಮಾಡಿ ಅಂತ ಕೇಳಿ, ಇದನ್ನ ಇದು ನಮ್ಗೆ ಕಷ್ಟವಾಗಿದ್ರ ತಲೆಯಲ್ಲಿ ಕಣ್ಣಲ್ಲಿ ವಿಶೇಷವಾಗಿ ಇಟ್ಟುಕೊಳ್ಳಿ ಅಂತ, ಈ ಕಣ್ಣಲ್ಲಿ ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರಂಬು ಈ ಒಂದು ಇಲ್ಲಿ ಹೇಳೋರು ಅಂತದ್ದು, ಅವರನ್ನ ಹಾಗೆ ನಮ್ಗೆ ಎಲ್ಲದಕ್ಕೇನು ಆ ಒಂದು ದ್ವಾರಪಾಲಕರು ಗಾರ್ಡ್ ಅಂತ ಸೆಕ್ಯೂರಿಟಿ ಗಾರ್ಡ್ ಇವರಲ್ಲಿ ಎಲ್ಲಾ ಕಡೆನೂ ಚಾಗಿದ್ದಾರೋ ಹಾಗೆ ಒಂದೊಂದಕ್ಕೂ ಇವರೆಲ್ಲ ಸೆಕ್ಯೂರಿಟಿ ಗಾರ್ಡ್ ತರ ನಿಂತಿದ್ದಾರೆ. ಇವರೇ ನಮ್ಗೆ ಜ್ಞಾನ ಕೊಡ್ತಾರೆ, ಜ್ಞಾನ ಬರದಂತೆ ಡೋರ್ ಲಾಕ್ ಮಾಡಿ ಇಟ್ಬಿಡ್ತಾರೆ. ಇವರನ್ನ ದ್ವಾರನೇ ನಾವು ಹೋಗ್ಬೇಕಾಗಿದೆ, ಈ ಇಂದ್ರಿಯ ಅಭಿಮಾನಿಗಳ ದ್ವಾರಕ ನಾವು ಹೋಗ್ಬೇಕಾಗಿದೆ. ಅವರ ಮೂಲಕ ನಾವು ಹೋಗ್ಬೇಕು ಅಂದ್ರೆ ಎಲ್ಲರಿಗೂ ಕೋಡ್ ವರ್ಡ್ ತರ ಇರುತ್ತೆ, ಕೋಡ್ಸ್ ಇರುತ್ತೆ. ಆ ಕೋಡ್ ಏನು ಅಂದ್ರೆ ಅಲ್ಲಿ ಭಗವಂತ ವ್ಯಕ್ತ ಮಾಡಿದ ಈ ಒಂದು ಏಳು ದೇವತೆಗಳಲ್ಲಿ ಆ ಎಂಟು ದೇವತೆಗಳಲ್ಲಿ ಭಗವಂತ ಯಾವ ಗುಣವನ್ನ ವ್ಯಕ್ತ ಮಾಡಿದಾನೋ ಆ ಗುಣ ಕೇಳಿದ್ರೆ ಅವರು ಬಾಗಿಲನ್ನು ತೆಗೆದು ಬಿಡ್ತಾರಂತೆ, ತೆಗೆದು ನಮ್ಗೆ ಒಳಗೆ ಬಿಡ್ತಾರಂತೆ. ಈ ಬಾಗಿಲು ಮಾತ್ರ ಈವಾಗ ಈ ಜನ್ಮದಲ್ಲಿ ಇರುವಂತ ಈ ಬಾಗಿಲು ಮಾತ್ರ ಇಲ್ಲ ಅಂತ, ಈ ಜನ್ಮ ಎಲ್ಲ ಜನ್ಮವೂ ಆಗಿ ಕೊನೆಯಲ್ಲಿ ನಾವು ಮೋಕ್ಷಕ್ಕೆ ಹೋಗುವಾಗ ಅದು ಆಗಲಿ, ಈ ದೇಹವನ್ನ ಬಿಟ್ಟು ನಾವು ಹೋಗ್ತೀವಲ್ಲ, ಈ ದೇಹವನ್ನು ಬಿಟ್ಟು ನಾವು ಹೋಗಿ ಆಕಾಶ ಮಾರ್ಗದಲ್ಲಿ ನಮ್ಮನ್ನ ಎಳೆದುಕೊಂಡು ಹೋಗ್ತಾರೆ. ಎಳೆದುಕೊಂಡು ಅವ್ರು ಹೋಗುವಾಗ ಅಲ್ಲಿ 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 ಡೋರ್ಸ್ ಇರುತ್ತೆ, ಆಕಾಶದಲ್ಲಿನೂ ಡೋರ್ಸ್ ಇನ್ವಿಸಿಬಲ್ ಡೋರ್ಸ್ ಇರುತ್ತೆ ಅಂತ, ಆ ಡೋರ್ಸ್ ಓಪನ್ ಆಗ್ಬೇಕಂತ. ಅದಕ್ಕೆ ಈವಾಗಲೇ ನಾವು ಮಾಡ್ಕೊಳ್ಳೋದು ಅವರ ಗುಣಗಳನ್ನ ಈ ಒಂದು ಹತ್ತನೇ ಒಂದು ಪದ್ಯದಲ್ಲಿ ಆ ವಿಶೇಷ ಹೇಳ್ತಾರೆ. ಅದನ್ನು ನಾವು ಕ್ಲಾಸ್ ನೋಡೋಣ.